శ్రీశాంతిసేవకనిత్యం భూసురాగ్రకులధ్రువం వాసమాదిశిలక్షత్రే శేషదాసగురుం భజే. ఇన్న ముందు హెడతారె వారిజ భవాండవే మంటప మేరుగిరు సింహాసనవు భాగీరథీయ మజ్జనవు దిగ్వస్త్రగడు నుడి మంత్ర భూరుహజ ఫలపుష్ప గంధ సమీర శశిరవిదీప భూషణ తారకెగళందర్పిసలు కైకొండు మన్నిసువ. ಇದರಲ್ಲಿ ಹೇಳುತ್ತಾರೆ ದೇವರಿಗೆ ಭಗವಂತನ ವಿಶೇಷವಾಗಿರತಕ್ಕಂಥ ಅವನ ವಸ್ತುಗಳನ್ನೇ ಅವನಿಗೆ ಅರ್ಪಣೆ ಮಾಡೋದು. ಈ ಚಿಂತನೆ ಮಾಡಬೇಕಾದರೆ ಸಾಮಾನ್ಯ ನಮಗೆ ಸಂಶಯ ಬರುವುದಿದೆ. ವಾಯು ಬ್ರಹ್ಮಾಂಡವೇ ಮಂಟಪ ಮೇಲುಗುರು ಸಿಂಹಾಸನ ಇವೆಲ್ಲ ಹೇಳಬೇಕಾದರೆ ಅದೆಲ್ಲ ದೇವತೆಗಳು ಮಾಡುವುದು, ನಾವಲ್ಲ ದೇವತೆಗಳು ಮಾಡೋದು. ಅಷ್ಟೇ, ಬ್ರಹ್ಮಾಂಡ ನಮ್ದ, ದೇವರು ಕೊಡ್ಲಿಕ್ಕೆ ಮೇಲುಗುರಿ ನಮ್ದಲ್ಲ. ಯಾವುದಾದ್ರೂ ಸರಿ ದೇವರಿಗೆ ನಾವು ಕೊಡಬೇಕಾಗಿದ್ರೆ ನಮ್ದು ಅಂತ ಆದ್ರೆ ಕೊಡಬೇಕಷ್ಟೇ ಕೊಡ್ತು, ನಮ್ದಲ್ಲದ ಹೇಗೆ ಕೊಡ್ತೀರಾ ಅಂತ ಪ್ರಶ್ನೆ ಬರುತ್ತಲ್ಲಿ. ಅವಾಗ ಉತ್ತರ, ನಮ್ದು ಅಂತೂ ಯಾವುದಿದೆ ಸಾಮಾನ್ಯವಾಗಿ ಬರ್ತಾ ಇರುತ್ತಲ್ಲಿ. ಈ ಶಬ್ದ ಉಚ್ಚಾರ ಮಾಡ್ಲಿಕ್ಕೆ ಹೋದ ಕಾಲಕ್ಕೆಲ್ಲ ಯಾರೋ ಕಾಡಿನಲ್ಲಿ ಬೆಳೆದಿರುವಂತಹ ಹಣ್ಣು ಹೂವೆಲ್ಲ ನಾನು ನಿನಗರ್ಬೇಕ ಅಂತ ಆಯ್ತು. ಅದು ಹೇಳಿದ್ರು ಸುಮ್ಮನೆ ಕೂರ್ಬಾರ್ದ, ಪಕ್ಕಕ್ಕಿದ್ದವ್ರು ಹೇಳಿದ್ರು, ಅದು ಯಾರು ಗೊತ್ತಾಯ್ತು. ಅದು ಕಳೆದ್ರು ಹೇಳಿದ್ರು ಇದೆಲ್ಲ ದೇವತೆಗಳು ಮಾಡೋದು, ನಿಮ್ಗೆಲ್ಲ ಅಧಿಕಾರ ಇರುತ್ತೆ. ಹಣ್ಣು ಹೂವೆಲ್ಲ ನೀವ ನೀರಾಗಿ ಬೆಳೆಸಿದ್ದೀರಾ, ನಿಮ್ದ ಸೊತ್ತದು ಅಲ್ಲ, ನಿಮ್ ಸೊತ್ತಲ್ಲ ದೇವರಿಗೆ ಕೃಷ್ಣಾರ್ಪಣೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಬಂತಲ್ಲಿ. ಎಲ್ಲ ಅವ್ರವ್ರು ಮಾತಾಡ್ಕೊಂಬೋದ್ರಲ್ಲಿ ಮತ್ತೆ ನನ್ನ ಹತ್ರ ಬಂದ್ರು, ಆಚಾರ್ಯ ನಮ್ಮ ವಸ್ತುವಲ್ಲ ದೇವರಿಗೆ ಹೇಗೆ ಅರ್ಪಣೆ ಮಾಡಬೇಕು ಹೇಳಿದ್ರು. ಹೌದಮ್ಮ, ನಿಮ್ಮ ವಸ್ತು ಅಲ್ಲದ ಯಾವ್ದು ಅರ್ಪಣೆ ಮಾಡ್ಲಿಕ್ಕಿಲ್ಲ, ನಿಮ್ ವಸ್ತು ಯಾವ್ದಿಲ್ಲಲ್ಲ, ನಿಮ್ ಶರೀರವೇ ನಿಮ್ದಲ್ಲ, ಕೆಲ ನದಿನ ಅವನು ಕೊಟ್ಟದ್ದು. ಮತ್ತಂತಹ ಕಾಲಕ್ಕೆ ಎಲ್ಲಿ ಅಧಿಕಾರದ ವ್ಯಾಪ್ತಿ ಏನಿದು ಅಂತ ಹೇಳಿದರೆ ಇಷ್ಟು ಚಿಂತನೆ. ಅವನ ಸೊತ್ತು ಅವನಿಗೆ ಅರ್ಪಿತ ಅಂತ ಹೇಳುವುದೇ ಇಲ್ಲಿ ತಾತ್ಪರ್ಯ. ಈ ವಾರ್ಜ ಭವಾಂಡವೇ ಮಂಟಪ ಅಂತ ಹೇಳಿಕೊಂಡು ನಾವೇನು ಕಿತ್ತುಕೊಡಲ್ಲ, ಅವನು ಅಲ್ಲೇ ಕೂತಿರ್ತಾನ. ಆದ್ರೆ ನಮ್ಮ ತಲೆಯಲ್ಲಿ ಬಂತಾ ಇಲ್ಲ ಅಂತ ನೋಡುತ್ತಾನೆ. ಅದು ಮಾತ್ರ ಅಲ್ಲ, ನನ್ನ ಸೊತ್ತು ಇರುವ ಸಕಲವೂ ನಿನ್ನ ಅಧೀನ ಹರಿ ಎಂಬ ಎಚ್ಚರ ಬಂತ, ಅದಕ್ಕಿಂತ ದೊಡ್ಡ ಪೂಜೆ ಇನ್ಯಾವುದೂ ಇಲ್ಲ. ಅದು ಬರ್ಲಿಕ್ಕೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಸರಿ, ದೇವರ ವಿರಾಟ್ ರೂಪಕ್ಕೆ ಮಂಟಪ ಯಾವುದು? ಅದೊಡ್ಡ ರೂಪಕ್ಕೆ ವಾರಿದ ಭವಾಂಡವೇ ಮಂಟಪ ಅಂದರೆ ಬ್ರಹ್ಮಾಂಡದ ಆಕಾರದ ಆ ರೂಪವೇ ದೇವರಿಗೆ ಮಂಟಪ. ಮೇರುಗಿರಿ ಸಿಂಹಾಸನವು, ಮೇರುಗಿರಿಯ ಆಕಾರದ ಭಗವದ್ ರೂಪವೇ ದೇವರಿಗೆ ಸಿಂಹಾಸನ. ಭೂಮಿಯ ಮಧ್ಯದಲ್ಲಿ ಬರುವುದೇ ಮೇರುಗಿರಿ. ಅಲ್ಲ, ಬ್ರಹ್ಮಾಂಡ ಮೇಲ್ನಾಲ್ಕು ಮೇಲೆ ಲೋಕಗಳು ಕಳಗ ಲೋಕಗಳಲ್ಲದ ಈ ಮಧ್ಯ ಬರುತ್ತಲ್ಲ ಅಲ್ಲಿ ಬಂದು ಸೆಂಟರ್ ಪಾಯಿಂಟ್ ಪಿವಟ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಅದು ಮೇಲ್ಗಿರಿ. ಭೂಮಿ ಮೇಲೆ ಹೊರಕೊಂಡು ಭೂಮಿ ಒಳಗೆ ಮೇಲಕ್ಕೆಷ್ಟು ಆಳ ಇದೆಯೋ ಎತ್ತರ ಇದೆಯೋ ಅಷ್ಟು ಆಳ ಭೂಮಿ ಒಳಗೆ ಹೋಗಿದೆ. ಹೌದು, ಭೂಮಿ ಸುತ್ತ ಬರ್ತಾ ಇರ್ತಾನೆ.
ಈ ಸೂರ್ಯ ಬೇರೆ ಭೂಲೋಕಕ್ಕೆಲ್ಲ ಸಂಬಂಧ ಇಲ್ಲ,
ಇಲ್ಲಿಂದ ಕಾಂತಿ ಹೋಗುತ್ತೆ.
ಅಂದ್ರೆ ಆ ಲೋಕಗಳಲ್ಲಿ ಈ ಸೂರ್ಯ ಇಲ್ಲ
ಇರ್ತಾನೆ. ಭೂಲೋಕ ಅಂದ್ರೆ ಆಕಾಶ, ಅಲ್ಲೇ ಸೂರ್ಯ ಇರೋದು. ಭೂಮಿಗೂ ಸಂಬಂಧಪಡ್ತಾನೆ, ಅಲ್ಲಿಗೂ ಬರ್ತಾನೆ. ಭೂ ಸ್ವ ಎಲ್ಲ ಕಡೆ ಸೂರ್ಯಕರಣ ಹೋಗುತ್ತೆ. ಮೂರು ಲೋಕಕ್ಕೆ ಸೀಮಿತ.
ಈಗ ಮೇಲು ಪರ್ವತ ಅಂದ್ರೆ ನಮ್ ಫಿಸಿಕಲ್
ಮ್ಯಾಪಲ್ಲಿ ಯಾರು ಅಸಲು ಮೇರುಪಡುವ ಲಕ್ಷಣ ಏನು ಅಂದ್ರೆ ಪಾಪ ಮಾಡಿದವರಲ್ಲ, ಪಾಪ ಆಲೋಚನೆ ಇದ್ದವರಿಗೂ ಕಾಣಿಸಲ್ಲ ಅಂದ್ರೆ ನಮ್ ಸೈಂಟಿಸ್ಟ್ ಕಾಣಿಸುತ್ತ ಅದು ಸರಸ ಕಾಣಿಸಲ್ಲ, ಯಾರಿಗೂ ಕಾಣಿಸಲ್ಲ. ಪರ್ವತ ಇದೆ ಸತ್ಯವಾದ ಜ್ಞಾನಿಗಳಿಗೆ ಗೋಚರ ಆಗುವ ದೊಡ್ಡ ಪರ್ವತ, ಪ್ಯೂರ್ ಬಂಗಾರ, ಪ್ಯೂರ್ ಬಂಗಾರ. ಅದಕ್ಕೆ ಹೇಳ್ತಾರೆ ವ್ಯಾಸರಾಜರ ಕುರಿತು ಸೋಮನಾಥ ಕವಿ ಹೇಳೋ ಮಾತು, ಬಹಳ ದೊಡ್ಡ ಮಾತು ಹೇಳ್ತಾನೆ ಅಂದ್ರೆ ಆತ ವ್ಯಾಸರಾಜರ ಚರಿತ್ರೆ ಬರೆದ, ವ್ಯಾಸಯೋಗಿ ಚರಿತ ಬರೆದಾಗ ಯದ್ಯಪಿ ಅದ್ವೈತಿ ಬರೆದಾಗ ಅವರ ಕಡೆಯವರೆಲ್ಲ ಅಂದ್ರು ನೀ ಅದ್ವೈತಿಯಾಗಿದ್ದು ದ್ವೈತಿಗಳನ್ನು ಹೋಗಿತಾ ಹೊಗಳತಾ ನೀನು ಕಾವ್ಯ ಬರಿತಾ ಇದೆಯಲ್ಲ, ಏನ್ ಕೊಡ್ತಾರ ನಿನಗೆ ವ್ಯಾಸರಾಜ ಸಂಭಾವನೆ, ನಾವೇ ಕೊಡ್ತೀವಿ ಬರಿಬೇಡ. ಅವಾಗೆ ಹೇಳ್ತಾನೆ ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀವ್ಯಾಸ ಯೋಗೀಶುತು ಮೇರುಗುಣಾಂ ಶತಮರ್ಹತಿ ಕ್ಷಿತಿತಲೇ ವಿದ್ಯಾಸು ವಿದ್ಯಾವತ. ಒಂದು ನೀವು ಕೊಟ್ರೆ ಎಷ್ಟು ಕೊಡ್ತೀರಪ್ಪ, ಒಂದು 10 ಕೆಜಿ ಕೊಡ್ತೀರಾ, 10 ಮಣ ಕೊಡ್ತೀರಾ ಬಂಗಾರ? ಆದರೆ ಮೇರು ಪರ್ವತ ಎಷ್ಟಿರುತ್ತೆ, ಎರಡ್ ದೊಡ್ಡ ಪರ್ವತ, ಅದು ಪ್ಯೂರ್ ಬಂಗಾರ. ಅಂಥದ್ದು 100 ಪರ್ವತ ತಾಂಬೂಲದಲ್ಲಿ ಇಟ್ಟು ಕೊಟ್ರೆ ಎಷ್ಟು ತೃಪ್ತಿ ಆಗ್ಬೇಕು, ಅಷ್ಟು ತೃಪ್ತಿ ಬರುತ್ತೆ. ನಮ್ಮ ಕವಿತೆ ವ್ಯಾಸರಾಜರು ಕೇಳಿ ತಲೆ ತೂಗಿದಾಗ ಶ್ಲಾಘಾ ಕಂಪನ ಮೇಷಮೇವ ಶಿರಸ, ತಲೆ ತೂಗಿದ್ರೆ ಸಾಕು ಅಷ್ಟು ಬರುತ್ತೆ ಅಂತ ಅದ್ವೈತಿಗಳು ಹೇಳ್ತಾರೆ. ಅವರು ಅಂಥ ಪ್ರೌಢಿಮಾನ ವ್ಯಾಸರಾಜರದ್ದು, ಅಂಥ ವ್ಯಾಸರಾಜರ ಕುರಿತು ಎಂಥ ಇದು ಜ್ಞಾನಿಗಳು ಮಹಾನುಭಾವರವರು. ಸರಿಯಾ, ಹಾಗಾದ್ರೆ ಮೇಲು ಬರುತ್ತೆ ಅಲ್ಲಿ ಬಂತು ಹೋಗೋಣ. ಅಮ್ಮ ಇದೆ ಅಂತ ಅಂದ್ಕೊಂಡ್ರೆ ಸಾಕು, ಅಲ್ಲಿದೆ ಮೇರು ಪರ್ವತ, ಯಾವಾಗಾದ್ರೂ ಕಾಣುತ್ತೆ ನೋಡೋಣ. ಕನಸಿನಲ್ಲಾದ್ರೂ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ದೇವರ ಅನುಗ್ರಹ ಮಾಡಿ ತೋರಿಸ್ತಾನೆ ಅನ್ನೋ ಟ್ರಯಲ್ ಆದ್ರೆ ದೇವರು ಕಾಣಿಸಿ ತೋರಿಸಿಕೊಟ್ರೆ ಆಯ್ತು. ವಾರಿಜ ಭವಾಂಡವೇ ಮಂಟಪ ಮೇರುಗಿರಿ ಸಿಂಹಾಸನವು, ಎಲ್ಲಾ ಕಡೆ ಅದ ಆಯಾ ವಸ್ತುಗಳನ್ನ ದೇವರಿಗೆ, ಹಿಂದೆಲ್ಲ ಶರೀರವೇ ರಥ ಹೀಗೆ ಅಂತ ಹೇಳೋ ಕಾಲಕ್ಕೆ ಆಯಾ ಆಕಾರದ ಭಗವದ್ ರೂಪವೇ ದೇವರಿಗೆ ವಿಶೇಷವಾಗಿರತಕ್ಕಂಥ ಅವು ಅಂದ್ರೆ ಕಲಶ ಅಂತ ಎಲ್ಲ ಅರ್ಪಣೆ ಮಾಡಬೇಕು. ಹಾಗೆ ಇಲ್ಲಿ ದೇವರಿಗೆ ಮೇರುಗಿರಿಯ ಸಿಂಹಾಸನ ಅಂದ್ರೆ ಮೇರುಗಿರಿಯ ಆಕಾರದ ಭಗವದ್ ರೂಪವೇ ದೇವರಿಗೆ ಸಿಂಹಾಸನ. ಭಾಗೀರಥಿಯೇ ಮಜ್ಜಣವು ಗಂಗಾದೇವಿಯೇ ಅಂದ್ರೆ ಗಂಗಾ ಆಕಾರದಲ್ಲಿ ಹರಿದು ಬರುವಂತಹ ಕಣಕಣದಲ್ಲಿ ತುಂಬಿದ ಭಗವದ್ ರೂಪಗಳೇ ದೇವರಿಗೆ ಮಜ್ಜನ. ದಿಕ್ ವಸ್ತ್ರಗಳು ಆ ದಿಕ್ಕುಗಳು, ದಿಕ್ಕುಗಳಲ್ಲಿರುವ ಭಗವದ್ ರೂಪ ಏನಿದೆ ಅದ್ಭುತವಾದ್ದು ಆ ರೂಪಗಳೇ ವಿರಾಟ್ ರೂಪಕ್ಕೆ ವಸ್ತ್ರ. ನುಡಿ ಮಂತ್ರ ಇಡೀ 14 ಲೋಕಗಳಲ್ಲಿರುವ ಸಕಲ ಸಜ್ಜನರು ಎಲ್ಲರೂ ನುಡಿಯುವ ಮಾತಿನಲ್ಲಿ ಬರುವ ಹೊರಡುವ ಆ ಭಗವದ್ ರೂಪಗಳೇ ದೇವರಿಗೆ ಮಂತ್ರ. ಈ ಚಿಂತನೆ ಮಾಡಬೇಕಂತೆ ಸ್ವಾಮಿ, ಈ ಲೋಕದಲ್ಲಿರುವ ಸಕಲ ಸಜ್ಜನರು ನುಡಿಯುವ ಎಲ್ಲಾ ಮಾತುಗಳಲ್ಲಿ ನಿನ್ನ ರೂಪಗಳು ಹೊರಬರ್ತಾ ಇವೆ ಹರಿಯೇ. ಆ ರೂಪಗಳೆಲ್ಲ ಅಲ್ಲಲ್ಲಿರುವ ನಿನ್ನ ರೂಪಕ್ಕೆ ಬಿಂಬಮೂರ್ತಿಗೆ ಅರ್ಪಿತ, ಆ ಎಲ್ಲಾ ರೂಪಗಳು ಸೇರಿ ವಿರಾಟ್ ರೂಪಕ್ಕೆ ಅರ್ಪಿತ. ವಿರಾಟ್ ರೂಪಕ್ಕೆ ಆ ರೂಪಗಳು ಅರ್ಪಿತ ಅಂದಾಗ ಎಲ್ಲರೂ ಮಾತಾಡಿದ್ದು ಹರಟೆ ಹೊಡೆದದ್ದು ಕೂಡ ಯಜ್ಞ ಆಗಿಬಿಡುತ್ತೆ. ಅದರಲ್ಲಿ ದೊಡ್ಡವರು ಮಾಡಿದ್ದು ಯಜ್ಞ ಆಗಿದೆ, ಆ ರೂಪಗಳಿಗೆ ನಮಸ್ಕಾರ, ಅದು ನಮ್ಗೆ ಕೃಷ್ಣಾರ್ಪಣೆ ಇಲ್ಲ. ಯಾರು ನಮಕ್ಕಿಂತ ಕಡಿಮೆ ಇರ್ತಾರೆ ಅಥವಾ ಬೇರೆ ಯೋನಿಗಳಲ್ಲಿ ಹುಟ್ಟಿರ್ತಾರೆ ಅವರು ಮಾಡಿದಂಥದ್ದೆಲ್ಲ ಅಲ್ಲಿ ಪ್ರಕಟ ಆದ ರೂಪಗಳು ನಿನಗರ್ಪಿತ. ಹೌದಾ? ಇಷ್ಟೆಲ್ಲ ಹೇಳುವಾಗ ಏನಾಯಿತು, ಎಲ್ಲರ ಮಾತು ದೇವರಿಗೆ ಯಜ್ಞ ಅಂತ ಅರ್ಪಿತ ಆಯಿತು. ಎಷ್ಟು ದೊಡ್ಡದು ನೋಡಿ, ಒಂದು ಮಾತು ಈ ಜಗತ್ತಿನಲ್ಲಿರುವ ಎಲ್ಲರ ಮಾತನ್ನ ಯಜ್ಞ ಮಾಡಿಬಿಡುತ್ತೆ. ಸುಮ್ಮನೆ ಇರ್ತಾನ ಸ್ವಾಮಿ, ಅದರ ಶೇರ್ ನಮ್ಗೆ ಕೊಟ್ಟೇ ಕೊಡ್ತಾನೆ. ಅವರ ಮಾತೆಲ್ಲ ಯಜ್ಞ ಆಯಿತು, ಅವರಂದುಕೊಳ್ಳದೇನೆ ಅವರ ಮಾತೆಲ್ಲ ಯಜ್ಞ ಆಯಿತು. ಆ ಯಜ್ಞ ಆದಾಗ ಆ ಯಜ್ಞ ಆದ ಮಾತಿನ ಪುಣ್ಯ ಫಲ ನಮಗೊಂಚೂರು ಸಂಕಲ್ಪ ಮಾಡಿದ್ದಕ್ಕೆ ಕೊಡ್ತಾನಲ್ಲ, ಇದು ಹೀಗಾಯಿತು. ಸ್ವಲ್ಪ ಎತ್ತರಕ್ಕೆ ಹೋಗಿ ಆಲೋಚನೆ ಮಾಡಿದರೆ ಇಷ್ಟು ವರ್ಷಗಳು ನಾವು ಬದುಕಿದ್ವಿ, ಮಾತೆಲ್ಲ ಮಾತಾಡಿದ್ವಿ, ದೇವರಿಗಂತೂ ಅರ್ಪಣೆ ಮಾಡಲಿಲ್ಲ. ಅದಂತೂ ಹೇಗಪ್ಪ ಅಂದ್ರೆ, ನಮಗೀವಾಗ ಜ್ಞಾನ ಬಂತಲ್ಲ, ಎಷ್ಟೋ ಜನಕ್ಕೆ ಜ್ಞಾನ ಬಂದು ಕೊಟ್ಟಿರ್ತಾನೆ ಸ್ವಾಮಿ. ಎಷ್ಟು ಜನ ಕೊಟ್ಟಿದ್ದಾನೋ, ಎಷ್ಟು ಜನ ಇಂಥ ಅನುಸಂಧಾನಗಳು ಮಾಡುತ್ತಾ ಆನಂದ ಪಡುತ್ತಿದ್ದಾರೋ, ಅವರಿಂದ ನಮ್ಮದೆಲ್ಲ ಕೃಷ್ಣಾರ್ಪಣೆ ಆಯ್ತಲ್ಲ. ಇಷ್ಟು ಜನ್ಮಗಳು ನಾವು ಹರಟೆ ಹೊಡೆದದ್ದೆಲ್ಲ ಕೂಡ ಅವರು ಕೃಷ್ಣಾರ್ಪಣೆ ಬಿಟ್ರು. ಆ ಕೃಷ್ಣಾರ್ಪಣೆ ಬಿಟ್ಟು ಬಿಟ್ಟು ನಮ್ಮ ಮಾತುಗಳೆಲ್ಲ ಯಜ್ಞ ಆಗಿ 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 ನಮಗೆ ಗೊತ್ತಿಲ್ಲದೇನೆ ಆಗಿ ಆಗಿ ಸ್ಟಾಕ್ ಆಗಿ, ಆದ್ದರಿಂದ ಈ ಜನ್ಮದಲ್ಲಿ ಚೂರ ಆದರೂ ತತ್ವಜ್ಞಾನ ಪಡೆಯುವ ಅವಕಾಶ ಬಂದಿದೆ. ನಿಮ್ಗೆ ಅರ್ಥ ಆಗ್ತಾ ಇರೋ ನಿಮ್ ಪರಿಸ್ಥಿತಿ, ನಿಮ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಚೂರು ಹೊರಗ್ ಬರಬೇಕು. ಅಮೂಲ್ ಜನ ಕೂತಿರ್ತಾರಲ್ಲ ಪ್ರವಚನ ಕಾಲಕ್ಕೆ, ಇದೆಲ್ಲ ವಿಷಯಗಳು ಹೀಗೆ ಹೇಳಿದ್ರೆ ಅವ್ರಿಗೆ ಪಾಪ ಹೇಗೆ ಅಂದ್ರೆ ಕಠೋರ ಧ್ವನಿ ರೋಡ್ ರೋಡ್ ಹೋಗ್ತಾ ಇರುತ್ತಲ್ಲ ಆ ತರ ಫೀಲಿಂಗ್ ಇರುತ್ತೆ ಅವ್ರಿಗೆ. ಇದೆಲ್ಲ ಹೇಳ್ತಾ ಇದ್ರೆ ಅಪಾಯಕ್ಕಾದ್ರೂ ಹೇಳ್ತಾರ ಅಂತ, ಮುಖ ಏನು ಕೈಕಾಲು ಕಟ್ಟಾಕ್ಬಿಟ್ರೆ ತಪ್ಪಿಸಿಕೊಳ್ಳಾರದೆ ಮುಖ ಆಚೆ ಈಚೆ ಮಾಡ್ತಾರಲ್ಲ ಆ ತರ ಮಾಡ್ತಾ ಇರ್ತಾರ ಅವ್ರು. ನೋಡಿದ್ರೆ ನಮಗೂ ಹೇಳಲಿಕ್ಕಾಗಲ್ಲ, ನಮ್ನ ಕಟ್ಟಾಕದ ಹಂಗಿರುತ್ತೆ. ನಮಗಿದ್ ಬಿಟ್ರೆ ಬೇರೆ ಹೇಳಿಕ್ ಬರಲ್ಲ ಅವ್ರಿಗ, ಅದ್ ಬೇರೆ ಹೇಳಿಕ್ ಬರಲ್ಲ. ಏನ್ ಮಾಡೋದು, ಅವಸ್ಥೆ ಆಗ್ಬಿಡ್ತಾ ಇರತ್ತೆ. ಯಾಕಾದ್ರೂ ಬಂದು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆ ಪರಿಸ್ಥಿತಿ ನೋಡಿದಾಗ ನೀವೆಲ್ಲ ಎಷ್ಟೋ ಉನ್ನತ ಮಟ್ಟದಲ್ಲಿದ್ದೀರಾ. ನಿಜವಾಗೂ ಹೌದು, ಭಗವಂತ ಕೊಟ್ಟಿದ್ದಾನೆ. ಇದು ಕೇಳಿ ಕೇಳಿ ಆನಂದ ಪಡ್ತಾ ಇದ್ದೀರಲ್ಲ, ಇದು ಎಷ್ಟು ಜನ್ಮದ ಪುಣ್ಯವೋ, ಎಷ್ಟೆಷ್ಟು ಜ್ಞಾನಿಗಳೆಲ್ಲ ನಮ್ದು ಅರ್ಪಣೆ ಮಾಡಿದ್ದಕ್ಕೆ ಈ ತರ ಬಂತು ಗೊತ್ತಿಲ್ಲ. ಮತ್ತೆ ಇದು ಪಡ್ಕೊಂಡಾಗ್ಲೇ ಪಡ್ಕೊಂಡು ಹೋಗ್ಬೇಕಲ್ಲ ಮತ್ತ ಹೇಳ್ತಾರ ಪರಮ ಮಧು ಸೋಪಾನ ಪಟ ಅಂತ. ಹಾವಿನ ಬಾಯಲ್ಲಿ ಬಿದ್ದು ಬಿಟ್ಟಕಳಾ ಬರ್ತೀವಿ. ಆ ತರ ಯಾಕೆ ಹೋಗ್ಬೇಕು, ಆದಷ್ಟು ಬಂದ್ರಿ, ಇನ್ನಾದ್ರೂ ಕಡಿಮೆ ಆಗದೆ ಮುಂದಕ್ಕೆ ಹೋದ್ರೆ ಸಾಕು. ಹಾಗೆ ಹೋಗ್ದಂಗಿರ್ಬೇಕಾ, ಹೇಳಿದ ಅನುಸಂಧಾನಗಳನ್ನ ನಿತ್ಯ ಮಾಡ್ತಾ ಬರೋಣ. ಹೇಳಿದ ಅನುಸಂಧಾನ, ಹೇಳಿದ ಅನುಸಂಧಾನ ನಿತ್ಯ ಓದಿ ಮಾಡಿ ಕೃಷ್ಣಾರ್ಪಣೆ ಬಿಡೋಣ. ಎರಡನೆಯದು, ಈ ಕೊಡ ತುಂಬುತ್ತಾ ಇದೆ, ಕೊಡ ಚೆನ್ನಾಗಿ ತುಂಬುತ್ತಾ ಇದೆ, ಭಟ್ ಅಂತ ಒಂದೇ ಹೊಡೆದು ಕೊಳ್ಳಿ ಎಲ್ಲ ಉರುಳಿ ಬಿಡುತ್ತೆ. ಆ ಉರುಳದಂತೆ ನೋಡಿಕೊಳ್ಳೋಣ. ಆ ಉರುಳಿಸೋದು ಯಾವುದು ಅಂದ್ರೆ, ಸೋತ್ತ ಮರ ಅಪರಾಧ ಅದೊಂದಾಗದಂತೆ ನೋಡಿಕೊಳ್ಳಿ. ಮಿಕ್ಕ ಚಿಕ್ಕ ಚಿಕ್ಕ ಪಾಪ ಅವೆಲ್ಲ ನಡೀತಾ ಇರತ್ತೆ, ಹೋಗ್ತಾ ಇರತ್ತೆ, ನಡೀತಾ ಇರತ್ತದು. ಆದರೆ ದೊಡ್ಡವರ ಮನಸ್ಸನ್ನ ನೋಯಿಸಬಾರದು, ದೊಡ್ಡವರ ಮನಸ್ಸನ್ನ. ಅದರಲ್ಲೂ ನಮ್ಮ ಮೇಲೆ ಯಾರಾದರೂ ವಿಶೇಷವಾಗಿ ಅಭಿಮಾನ ಇಟ್ಟುಕೊಂಡು ಗುರುಗಳಾದವರು ದೊಡ್ಡವರು ಇದ್ರೆ ಅಬ್ಬಾಂತ ನಮ್ಮ ಹತ್ರ ಕರೆದಾಗ ಅಂಥವರ ಮನಸ್ಸು ನೋಯಿಸುವಂತಹ ಮಾತು ಮಾತಾಡಿದರೆ ಸಾಕು, ಭಗವಂತ ಮತ್ತೆ ಜನ್ಮ ಕೊಡದೆ ದೂರ ತಳ್ಳಿಬಿಡ್ತಾರೆ. ಮತ್ತು ಎಂದು ಈ ಜನ್ಮದ ಕಡೆ ನೋಡ ಕಣ್ಣಾಯಿಸಿ ನೋಡ್ಲಿಕ್ಕಾಗಲ್ಲ. ಆದ ಕಾರಣ ಜ್ಞಾನಿಗಳಿಗೆ ನೋವು ಕೊಡಬೇಡಿ ಅಂತ ಪ್ರವರ್ತನೆ ಬರುವುದು ಬೇಡ. ಅದು ಬಾರದಂತೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಇನ್ನೇನು ಮಾಮೂಲಾಗಿರಿ ಏನೇ ಆಗಲಿ, ನಮ್ಮ ಮಾತಿನಲ್ಲಿ ನಮ್ಮ ಪ್ರವರ್ತನೆಯಲ್ಲಿ ಹರಿವಾಯು ಗುರುಗಳಿಗೆ ನೋಯಿಸುವಂತಹ ಪ್ರವರ್ತನೆ ಬರ ಅಷ್ಟು ಬರಲ ನೋಡ್ಕೊಂಡ್ರೆ ಸಾಕು, ಬೇಕಾದಷ್ಟು ಸಾಧನೆ ಅದ್ಭುತವಾಗಿ ನಡೆದು ಹೋಗುತ್ತೆ. ಅದನ್ನೇ ಕೆಡತಾ ಇದ್ದ ಭಾಗೀರಥಿಯ ಮಜ್ಜನ ಅಂದಾಗ ಏನು, ಆ ಸತ್ಯಲೋಕದಿಂದ ಇಲ್ಲಿವರೆಗೂ ಸದಾ ಹರಿತಾ ಇರ್ತಾಳೆ, ಬ್ರಹ್ಮದೇವರ ಕಮಂಡಲದಿಂದ ಸದಾ ಬರ್ತಾ ಇರ್ತಾಳೆ ದೇವರ ಪಾದಕ ಸ್ಪರ್ಶ ಆಗಿ. ಅಲ್ಲರಿ, ದೇವರ ಪಾದವಾಗೆ ತ್ರಿವಿಕ್ರಮ ಹೊರಟು ಹೋದ್ನಲ್ಲ, ಇನ್ನಿಲ್ಲದ ಪದ ಅಂದ್ರೆ ತ್ರಿವಿಕ್ರಮ ಹಾಗೇ ಇದ್ದಾನೆ, ತ್ರಿವಿಕ್ರಮ ರೂಪ ಹಾಗೇ ಇದೆ. ಆ ಪಾದದಿಂದ ಈಗಲೂ ಹರಿದು ಬರುವ ಗಂಗೆ ಬರ್ತಾ ಇದ್ದಾಳೆ, ಆ ಪಾದದಿಂದ ಹರಿದು ಬರುವ ಜಲದಲ್ಲಿ ಭಗವದ್ ರೂಪಗಳೇ ಹರಿದು ಬರ್ತಾ ಇವೆ. ಹೇಳ್ತಾರೆ ದ್ರವದಲ್ಲಿ ನಾರಾಯಣನೇ ದ್ರವ ರೂಪಿಯಾಗಿ ನಿಂತಿದ್ದಾನೆ, ಆ ಭಗವಂತನ ರೂಪವೇ ದೇವರಿಗೆ ಸ್ನಾನ. ನಂತರ ದಿಗ್ವಸ್ತ್ರಗಳು, ದಿಕ್ಕಿನ ಆಕಾರದಲ್ಲಿ ಭಗವಂತ, ಆ ಭಗವಂತನ ರೂಪಗಳೇ ಭಗವಂತನಿಗೆ ವಸ್ತ್ರ. ನುಡಿ ಮಂತ್ರ ಭೂರು ಹಜ ಫಲ ಪುಷ್ಪ, ಏನೇನು ಅಲ್ಲಲ್ಲಿ ಕಾಡಲ್ಲಿ ಎಲ್ಲಾ ಕಡೆ ಏನೇನು ಬೆಳೆದಿರುತ್ತೆ ಭಗವಂತ ಸ್ವಯಂ ತಾನೇ ಎಲ್ಲ ಬೆಳೆಸಿರ್ತಾನೆ, ಅವನದ್ದೇ ಸೊತ್ತದು. ಅದರಲ್ಲೂ ಎರಡು ಭಾಗ, ಕಾಡಲ್ಲಿ ಬೆಳೆದದ್ದನ್ನ ಎಲ್ಲೋ ಬೆಳೆದದ್ದನ್ನ ಕೃಷ್ಣಾರ್ಪಣೆ ಅನ್ನಬಹುದು, ನಿಂದೇನಯ್ಯ ನಿನಗರ್ಪಿತ ಅಂತ. ಅದೇ ದೇವರ ಸೊತ್ತೇ ಆಗಿದ್ರು ಕೂಡ ನಮ್ಮ ಪಕ್ಕ ಮನೆಯಲ್ಲಿ ಅವರು ನೀರು ಹಾಕಿ ಬೆಳೆಸಿದ್ರೆ ಅದನ್ನು ಕೃಷ್ಣಾರ್ಪಣೆ ಅನ್ಲಿಕ್ಕಿಲ್ಲ. ಪಕ್ಕ ಮನೆಯವರು ಆಚೆಯವರು ಹೂ ಬಿಡಿಸಿರ್ತಾರೆ, ಎಲ್ಲ ದೇವರದ್ದೇ ಅಲ್ಲ, ತಗೊಂಡ್ ಬಂದು ಕೃಷ್ಣಾರ್ಪಣೆ ಅಂದ್ರೆ ಆಯ್ತಲ್ಲ, ಕೇಳ್ದಂಗೆ ಇಲ್ಲ ಬರಲ್ಲ ಅಂತದ್ದು ಕದ್ದಂಗ ಆಗುತ್ತೆ. ಆದ ಕಾರಣ ಅಲ್ಲಲ್ಲಿ ಅವರವರದ್ದು ಅಂತ ವ್ಯವಹಾರಕ್ಕಾದರೂ ಯಾರನ್ನ ಅಲ್ಲಿ ನಿಯಮನ ಇಟ್ಟಿರ್ತಾನೆ ಭಗವಂತ, ಅವರ ಅರ್ಪಣೆ ಇಲ್ಲದೆ ಆ ಪದಾರ್ಥಗಳು ತಗೋಬಾರದು. ಇನ್ಯಾವ್ದು ತಗೋಬಹುದು ಅಂದ್ರೆ ಕಾಡಿನಲ್ಲಿ ಎಲ್ಲಾ ಕಡೆ ಎಲ್ಲಿ ಒಡೆಯರಿಲ್ಲ, ಒಳ್ಳೆ ಒಳ್ಳೆ ಹಣ್ಣು ಹೂ ಬಿಟ್ಟಿರುತ್ತೆ, ಅದೆಲ್ಲವೂ ಕೂಡ ಭಗವಂತನದ್ದೇ, ಅದು ಕೃಷ್ಣ ಅರ್ಪಣ ಅನ್ನಬೇಕು ಅನ್ನಬಹುದಾ ಅಂದ್ರೆ ಸುರೇಂದ್ರ ತೀರ್ಥರು ತೋರಿಕೊಡುತ್ತಾರೆ. ಅವರು ಬೆಳೆಸಿದ್ದಲ್ಲ, ತುಳಸಿ ಎಲ್ಲ ಬೆಳೆದಿತ್ತು. ಯಾರು ಬೆಳೆಸಿದ್ದು? ಸಹಜವಾಗಿ ಬೆಳೆದಿತ್ತು, ಅದನ್ನ ಕೃಷ್ಣ ಅರ್ಪಣ ಅಂದ್ರು. ನಂತರ ಗಂಧ ಸಮೀರ ಏನಿಲ್ಲ, ಮಾರ್ಕೆಟ್ ನಾಗಿದ್ರು ದುಡ್ಡು ಕೊಟ್ರೆ ಒಂದು ಅನುಸಂಧಾನ ಮಾಡ್ಲಿಕ್ಕಿಲ್ಲ. ಅಯ್ಯೋ ಹಾಗಂತ ಮಾರ್ಕೆಟ್ ನಾಗಿದ್ರೆ ಹೋಗಿದ್ರೆ ಕಾಣ್ಬಿಡ್ತು ಹೋದ್ರೆ ಬಂದವರು ಆಚಾರಣೆ ಏನ್ ಮಾಡಬೇಕು? ನಿರ್ಮಾಣ ಉನ್ನತಿಯ ಸಂಧಾನ ಹಾಕ್ಬೇಕು, ಹಾಗೆಲ್ಲ ಮಾಡಬೇಡಿ. ಅಯ್ಯೋ ಅದಲ್ಲ, ನಮಸ್ಕಾರ ಮಾಡಿಕೊಳ್ಳಿ. ಮಾರ್ಕೆಟ್ ನಾಗಿರೋ ಹಣ್ಣು ಹೂವು ಕಾಯಿ ತರಕಾರಿ ಎಲ್ಲ ದೇವರು ನಮಸ್ಕಾರ ಮಾಡಿಕೊಳ್ಳಿ, ಕೃಷ್ಣಾರ್ಪಣ ಅಂದಿಕ್ಕಿಲ್ಲ ಅಷ್ಟೇ. ಒಳ್ಳೆ ಪ್ರಶ್ನೆ, ಇಲ್ಲಾಂದ್ರೆ ಗೋವಿಂದ ಆಗ್ಬಿಡ್ತೇವೆ. ಮಾರ್ಕೆಟ್ ನಾಗಿರೋ ಹೂ ಹಣ್ಣೆಲ್ಲ ಕೃತಾರ್ಪಣ ಇಲ್ಲ ಅಂತ. ಸರಿ, ಅನ್ಬಾರ್ದಂತ ಅನ್ಬಾರ್ದ. ಯಾರಿಗೂ ಸಂಬಂಧಪಡದ ವಸ್ತು ದೇವರಿಗೆ ಮಾತ್ರ ಸಂಬಂಧಪಟ್ಟದಿರುತ್ತಲ್ಲ ಕಾಡಲ್ಲಿ ಅಂತ ಹಾಕಿದ್ರೆ ಅದನ್ನ. ನಂತರ ಗಂಧ ಸಮೀರ, ಗಾಳಿ ಗಾಳಿಯ ಬರುವಂತ ಸುವಾಸನೆ ಬರ್ತಾ ಇರುತ್ತೆ, ಅಲ್ಲಿರೋ ಭಗವದ್ ರೂಪಗಳು ಭಗವಂತನಿಗೆ ಗಂಧ ಅಂತ. ಗಂಧ ಸಮೀರನನ್ನೇ ಗಂಧ, ಅದು ಯದ್ಯಪಿ ಗಾಳಿಯೇ ಸಹಜವಾಗಿರತಕ್ಕಂಥ ಒಳ್ಳೆ ಭಗವಂತನಿಗೆ ಚಾಮರ ಎಲ್ಲ ಇದೆ, ಅದು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಶಶಿ ರವಿ ದೀಪ, ಸೂರ್ಯ ಚಂದ್ರರೇ ದೇವರಿಗೆ ದೀಪ, ಅಂತ ದೀಪ ಕೊಡ್ಲಿಕ್ಕೆ ಸಾಧ್ಯನ? ಇಡೀ ಜಗತ್ತನ್ನೇ ಬೆಳಗುತ್ತೆ ಈ ದೀಪ ಸೂರ್ಯ, ರಾತ್ರಿ ಹೊತ್ತು ಚಂದ್ರ ಎಷ್ಟು ಚೆನ್ನಾಗಿ ಬೆಳಗ್ತಾರೆ, ಅಂತಹ ದೀಪ ಅಪ್ಪನಾಣೆ ಈ ಸೈಡ್ ಯಾರು ಕಂಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೀಪ ಸ್ವಾಮಿಯೇ ಕೊಟ್ಟಿದ್ದಾನೆ, ಅದು ಅವನ ಸೊತ್ತೆ. ಆ ಕೊಡುವ ಕಾಲಕ್ಕೆ ಅಲ್ಲಿರೋ ರೂಪ ನಿನ್ನದಯ್ಯ ಅಂದ್ಬಿಟ್ರೆ ಆಯ್ತು, ದೇವರು ಕೊಟ್ಟಂತೇನೆ. ಇನ್ನ ಭೂಷಣ ತಾರಕೆಗಳನ್ನರ್ಪಿಸಲು ಕೈಗೊಂಡು ಮನ್ನಿಸುವ, ಅಷ್ಟು ದೊಡ್ಡ ವಿರಾಟ್ ರೂಪಕ್ಕೆ ಭೂಷಣವನ್ನು ಹೇಳಿಕೊಳ್ಳಿಕ್ಕಾಗುತ್ತೆ ಅಂದ್ರೆ ನಕ್ಷತ್ರದ ಆಕಾರದ ಅವನ ರೂಪಗಳೇ ಭಗವಂತನಿಗೆ ಭೂಷಣ ಅಂತ ತಿಳಿಯಬೇಕು. ಇದನ್ನ ತಿಳಿಸಿಕೊಟ್ಟು ಈ ರೀತಿ ಕೊಟ್ರೆ ನೀನೇನ್ ಕೊಟ್ಟಿಯ ನಂದೇ ನಂಗೆ ಕೊಟ್ಟಿತ್ತು ಅನ್ನದೆ ಮನ್ನಿಸುವ, ಕೈಗೊಂಡು ಮನ್ನಿಸುವ. ಆ ಕೊಡುವ ಕಾಲಕ್ಕೆ ಎಲ್ಲಾ ಕಡೆ ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ, ಇದೊಂದು ಬಿಟ್ಟು ಹೋಗುತ್ತೆ, ಎಲ್ಲ ಅನುಸಂಧಾನ ಬರುತ್ತೆ. ಆ ಅನುಸಂಧಾನ ಕೊಟ್ಟದ್ದು ಅವನೇ ಎಂಬುದು ಹೊರಟೋಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಇಷ್ಟು ಹೇಳಿ ಇನ್ನ ಮುಂದೆ ನಮ್ಮ ಶರೀರದಲ್ಲಿರತಕ್ಕಂಥ ಎಲ್ಲವನ್ನ ಈ ರೀತಿ ಅರ್ಪಣೆ ಮಾಡುವ ಕ್ರಮವನ್ನ ಹೇಳಿ ಒಟ್ಟಾರೆ ಇಷ್ಟು ಪದ್ಯಗಳಿಂದ ನಮ್ಗೆ ಹೇಳಿಕೊಟ್ಟದ್ದೇನು? ನಮ್ಮ ಶರೀರದಲ್ಲಿ ಅವನೇ ಇಟ್ಟ ಎಲ್ಲ ಅವಯವಗಳು ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡಿದ್ದಾಯಿತು ಒಟ್ಟಾರೆ ಇದು. ಇನ್ನ ಹೊರಗಡೆ ಇರುವುದೆಲ್ಲ ಅರ್ಪಣೆ ಮಾಡಿದ್ದಾಯಿತು. ನಂತರ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲಾದ ಜಾತಿ, ಆ ಜಾತಿಯಲ್ಲಿರತಕ್ಕಂಥವರವರಲ್ಲಿರತಕ್ಕ ಭಗವತ್ ರೂಪ, ಅವರವರಲ್ಲಿ ಏನೇನು ಅನುಸಂಧಾನ ಮಾಡಬೇಕು ಆ ಅನುಸಂಧಾನವನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮವನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ ಭೂಸುರರೋಡು ಅಂತ. ಪದ್ಯ ಹೇಳಿ ಇನ್ನಿಂದ ಅರ್ಥ ಬರೆಸೋಣ. ಭೂಸುರರೋಡು ಇಪ್ಪ ಅಬ್ಜಭವನೋಡು ವಾಸುದೇವನು ವಾಯು ಹದಪ ಸದಾಶಿವ ಅಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯ ದೇಶ ಕಾಮ ಅಮರಾಸ್ಯ ವರುಣಾದಿ ಈಸುರರು ಕ್ಷತ್ರಿಯರೋಡಿಬ್ಬರು ವಾಸವಾಗಿಹ ಸಂಕರ್ಷಣನ ನೋಡಿ ಮೋದಿಪರು ಅಂತ ಹೇಳ್ತಾರೆ. ಯಾರ್ಯಾರಲ್ಲಿ ಯಾವ ಯಾವ ಭಗವದ್ ರೂಪ ಇರುತ್ತೆ ಅದನ್ನ ನೋಡಿ ಅಲ್ಲಿರತಕ್ಕಂಥವರ ಪೂಜಾ ಇದು ಅಂತ ಅವರವರಿಗೆ ಮಾತು ಮೊದಲಾದ ಎಲ್ಲ ಕೊಡುವಾಗ ಮಾತಾಡಿಸುವಾಗ ಅವ್ರಿಗೇನ್ ಕೊಡುವಾಗ ಅಲ್ಲಿರೋ ಭಗವದ್ ರೂಪ ನೆನೆಯಬೇಕಂತೆ, ನೆನೆದು ಅಲ್ಲಿ ಕೊಡಬೇಕು. ನೆನಪಿರಲ್ಲ. ಕಡ್ಡಾಯವಾಗಿ ನೆನಪಿಟ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಅಭ್ಯಾಸ ಮಾಡ್ಬೇಕು. ಇದು ಇಂಪಾರ್ಟೆಂಟ್ ಅಪ್ಪ, ಮಾಡ್ಬೇಕು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬರುತ್ತಲ್ಲ, ಆ ತರ ಮಾಡ್ತಾನೆ. ಸರಿ, ಈಗ ಎಲ್ಲಿಂದ ಬರೆಸ್ಬೇಕು? ಭಾವವೇನಿಕ ಬಾನಸಿಯರು. ಭಾವವೇನಿಪ ಸಂಸಾರ ಎಂದು ಕರೆಸಿಕೊಳ್ಳುವ ವನಧಿಯೋಳು ಸಮುದ್ರದಲ್ಲಿ ಕರ್ಮ ಪ್ರವಾಹದೊಳು ಅನಾದಿಯಾದ ಕರ್ಮ ಪ್ರವಾಹದಲ್ಲಿ ಸಂಚರಿಸುತ್ತಿಹ ಅನೇಕ ಕರ್ಮಗಳಿಂದಾಗಿ ನಮಗೆ ಒದಗಿ ಬಂದ ದೇಹವೇ ಈ ದೇಹವನ್ನೇ ಸುನಾವಯ ದಾಟಲಿಕ್ಕೆ ಯೋಗ್ಯವಾದ ನಾವೆಯನ್ನಾಗಿ ಮಾಡಿ ಅನುಕೂಲ ಮಾಡಿ ತನ್ನವರಿಂದ ತತ್ವಾಭಿಮಾನಿ ದೇವತೆಗಳಿಂದ ಒಡಗೂಡಿ ಅವರವರಲ್ಲಿ ನಿಂತ ಅನೇಕ ತನ್ನ ರೂಪಗಳಿಂದ ಸಹಿತ ಅವರೆಲ್ಲರಿಂದಲೂ ಕೂಡಿಕೊಂಡು ದಿವಸ ದಿವಸಗಳಲ್ಲಿ ಪ್ರತಿ ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಅರೆ ಲವ ಕಾಲ ಅಗಲದೆ ಅರೆ ಲವ ಕಾಲ ಅಗಲದೆ ತತ್ವೇಶ್ವರ ಮೂಲಕ ಲಕ್ಷ್ಮೀಧವನು ಲಕ್ಷ್ಮೀಪತಿಯಾದ ಶ್ರೀಹರಿಯು ಕ್ರೀಡಿಪನೆಂದು ವಿಹಾರ ಮಾಡುತ್ತಾನೆಂದು ಚಿಂತಿಸೆ ಅವನ ಅನುಗ್ರಹದಿಂದಲೇನೆ ಚಿಂತನೆಯನ್ನು ಮಾಡಲು ಪವನನಯ್ಯ ಎಲ್ಲರನ್ನೂ ತಮ್ಮೊಳಗಿರುವ ಭಗವಂತನ ಚಿಂತನೆಯನ್ನು ಕೊಟ್ಟು ಅದರ ಮೂಲಕ ಪವಿತ್ರರನ್ನು ಮಾಡಿ ಭಗವಂತನ ಹತ್ತಿರ ಕರೆದುಕೊಂಡು ಹೋಗುವುದರಿಂದ ಪವನ ಎಂದು ಕರೆಸಿಕೊಂಡ ಪವನ ಎಂದು ಕರೆಸಿಕೊಂಡ ಮುಖ್ಯ ಪ್ರಾಣ ದೇವರ ಅಯ್ಯ ಜನ್ಮ ಕೊಟ್ಟ ತಂದೆಯಾದ ಶ್ರೀಹರಿ ಇಲ್ಲಿ ಸ್ಥೂಲ ದೇಹದಲ್ಲಿ ಹೊರಗಡೆ ವ್ಯಾಪ್ತವಾದ ರೂಪದಿಂದ ಒಂದು ರೂಪ ನಮ್ಮ ಹೃದಯದಲ್ಲಿ ಬಂದು ನಿಲ್ಲುತ್ತದೆ. ಆ ಭಗವದ್ ರೂಪದಿಂದ ಮುಖ್ಯ ಪ್ರಾಣದೇವರು ಬರುತ್ತಾರೆಂದು ಷೋಡಶಿಯಲ್ಲಿ ಹೇಳಿದ ಪ್ರಕಾರ ಅಲ್ಲಿ ಬರ್ಕೊಂಡು ಇದ್ದಾರೆ ಬಿಟ್ಟು ನಮ್ಮ ಶರೀರದಲ್ಲೇ ವಾಯುದೇವರಿಗೆ ಹುಟ್ಟು ಕೊಟ್ಟವ ಸ್ಥೂಲ ದೇಹದೊಳಗಿರುವ ಬಿಂಬ ಅವನನ್ನೇ ಈ ದೇಹದೊಳಗಿರುವ ಪವನನಯ್ಯ ಎಂದು ದಾಸರಾಯರು ಕರೆದಿದ್ದಾರೆ. ಅರ್ಥ ಆಯ್ತಾ? ವಿಷಯ ಆಗಿಲ್ಲ. ಪವನನಯ್ಯ ಅಂದ್ರೆ ವಾಯುದೇವರಿಗೆ ಹುಟ್ಟು ಕೊಟ್ಟವ ಅಂತ ಅರ್ಥ. ಆದರೆ ಈ ನಾವೇ ಯಾವುದು? ದೇಹವೇ. ದೇಹದಲ್ಲಿ ಪವನನಯ್ಯ ಅಂದ್ರೆ ಒಂದು ಸಲ ಚತುರ್ದಶಿ ಷೋಡಶಿ ನೆನೆಸಿಕೊಂಡ್ರೆ ಅಲ್ಲೂ ಹೇಳಿದ್ದಾರೆ, ನಮಗೆ ಶರೀರ ಬರಲಿಕ್ಕೆ ಮೊದಲು ಶರೀರ ಸೃಷ್ಟಿ ಆಗುವಾಗ ಚಿಕ್ಕ ಪಿಂಡವಾಗಿದ್ದರೆ ಅಲ್ಲಿ ದೇವರು ಬಂದು ನಿಲ್ಲುತ್ತಾರೆ. ಆ ದೇವರಿಂದ ಮುಖ್ಯ ಪ್ರಾಣದೇವರ ಸಂಭವ, ಅಲ್ಲಿಂದ ಐದು ಪ್ರಾಣರು ಬರ್ತಾರೆ ಹಾಗೆ ಅಂತ ಹೇಳಿದರಲ್ಲ, ಅಲ್ಲಿ ಏನಾಯಿತು? ಈ ದೇಹದಲ್ಲೇ ವಾಯುದೇವರಿಗೆ ಹುಟ್ಟು ಕೊಟ್ಟವ ಯಾರು? ನಮ್ಮ ಬಿಂಬಮೂರ್ತಿ, ಸ್ಥೂಲ ದೇಹದಲ್ಲಿರುವ ಬಿಂಬಮೂರ್ತಿ. ಆ ಬಿಂಬಮೂರ್ತಿಯನ್ನೇ ಇಲ್ಲಿ ಪವನನಯ್ಯ ಅಂದ್ರು. ಅಂದ್ರೆ ನಮ್ಮ ದೇಹವೆಂಬ ನಾವೆಯಲ್ಲಿ ಇರುವ ಪವನನಯ್ಯ ಇಲ್ಲೇ ಹುಟ್ಟು ಕೊಟ್ಟ. ಆದ್ದರಿಂದ ಇದು ಡೈರೆಕ್ಟ್ ಕನೆಕ್ಷನ್, ಎಲ್ಲೋ ವಾಯುದೇವರಿಗೂ ಎಲ್ಲೋ ಹುಟ್ಟು ಕೊಟ್ಟ ರೂಪ ಅಲ್ಲ, ಇಲ್ಲೇ ಹುಟ್ಟು ಕೊಟ್ಟ ರೂಪವನ್ನು ಚಿಂತನೆ ಮಾಡಿ. ಚಿಂತಿಸಿ ಪವನನಯ್ಯ ಭವಾಬ್ಧಿ, ಸಂಸಾರವೆಂಬ ದಾಟಲಾರದ ಕೆಸರಿನ ಸಮುದ್ರವನ್ನು ದಾಟಿಸಿ ತಾನೇ ಎತ್ತಿಕೊಂಡು ದಾಟಿಸಿ ಪರಮ ಸುಖವೀವ ಮೋಕ್ಷದಲ್ಲಿ ಸಿಗುವ ಸುಖಕ್ಕಿಂತ ಅಂದರೆ ಮೋಕ್ಷದಲ್ಲಿ ಅಂದರೆ ಮೋಕ್ಷದಲ್ಲಿ ಸಿಗುವ ತಿನ್ನುವುದು ಕುಡಿಯುವುದು ಮೊದಲಾದ ಭೋಗಗಳಿಗಿಂತ ಅನಂತಪಟ್ಟು ಹೆಚ್ಚಾಗಿರುವ ತನ್ನ ನೆನಪಿನ ಸುಖ ಅದೇ ಪರಮ ಸುಖ. ಅದನ್ನು ಕರುಣಿಸುವಂಥವನಾಗುತ್ತಾನೆ. ಇಲ್ಲಿ ದಾಸವರ್ಯರು ದೇಹವನ್ನೇ ನ ನಾರೆಯನ್ನಾಗಿ ಹೇಳಿ ಹತ್ತು ಇಂದ್ರಿಯಗಳಿಂದ ಕೂಡಿದ ಮನಸ್ಸನ್ನೇ ಪ್ರಧಾನ ಯಂತ್ರವನ್ನಾಗಿ ತಿಳಿಸಿದ್ದಾರೆ. ಆಯಾ ಯಂತ್ರ ಭಾಗಗಳ ನಿಯಾಮಕರಾಗಿ ತತ್ವಾಭಿಮಾನಿ ದೇವತೆಗಳೇ ನಿಂತಿದ್ದಾರೆ. ಈ ನೌಕೆಯ ಕರ್ಣ ಅಂದರೆ ಇದನ್ನೇನಂದಿರ ಕನ್ನಡದಲ್ಲಿ, ಅದಕ್ಕೆ ಒಂದು ಚಾಪೆ ತರ ಕಟ್ಟಿರ್ತಾರಲ್ಲ ನೌಕೆಯಲ್ಲಿ ಸ್ತಂಭ, ಆ ಸ್ತಂಭಕ್ಕೆ ಪರದೆ ತರ ಕಟ್ಟಿರ್ತಾರಲ್ಲ ಅದನ್ನ ಕನ್ನಡದಲ್ಲಿ ಪದ ಕರ್ಣ ಅಂತಾರೆ, ಅದನ್ನ ಕರ್ಣಧಾರ ಅಂತೇಳಿ. ಆಯಿ ಒಂದು ಹುಟ್ಟು ಹಾಕೋದು ಅದಲ್ಲ, ಅದು ಬಹಳ ಚಿಕ್ಕದಕ್ಕೆ ಅದಕ್ಕೆಲ್ಲ ಸ್ವಲ್ಪ ದೊಡ್ಡದಾದ್ರೆ ಮಧ್ಯದಲ್ಲಿ ಸ್ತಂಭ, ಅದಕ್ಕೆ ಎರಡೂ ಕಡೆ ಹೀಗೆ ಕಟ್ಟಿರ್ತಾರಲ್ಲ ಅದನ್ನೊಂದು ಕರೀತಾರೆ ಮಾತಿಂದ. ಸದ್ಯಕ್ಕೆ ಕರ್ಣ ಅಂತ ಬರೆಸಿರ್ತೇನೆ. ಈ ದೇಹದಲ್ಲಿ ಕರ್ಣ ಸ್ಥಾನದಲ್ಲಿ ನೌಕೆಯ ಕರ್ಣಸ್ಥಾನದಲ್ಲಿ ಬುದ್ಧಿ ನಿಂತಿದೆ. ಅದನ್ನು ಹಿಡಿದು ನೌಕೆಯನ್ನ ನಡೆಸುವ ಕರ್ಣಧಾರ ಗುರುಗಳಂತರ್ಯಾಮಿ ಶ್ರೀಹರಿಯೇ. ಅಲ್ಲ, ಕರ್ಣವನ್ನು ಧರಿಸಿ ತಿರುಗಿಸುವ ಗುರುಗಳಂತರ್ಯಾಮಿ ಶ್ರೀಹರಿಯೇ. ಎಂದರೆ ಕರ್ಣಧಾರನಾದವ ನಾವೆಯಲ್ಲಿ ಕೂತಿದ್ದವರಿಗೆ ದೂರದಲ್ಲಿ ಏನು ಬರ್ತಾ ಇದೆ ಬೆಟ್ಟವೋ ಇನ್ನೊಂದೋ ಮತ್ತೊಂದೋ ಕಾಣದೇ ಇರುವಾಗ ಕರ್ಣಧಾರನಾದವ ತಾನು ಎತ್ತರವಾದ ಆ ಸ್ತಂಭದ ಮೇಲ್ಭಾಗದಲ್ಲಿ ಇದ್ದುಕೊಂಡು ನಾವೆಗೂ ಒಳಗಿದ್ದವರಿಗೂ ಯಾವ ತೊಂದರೆ ಬಾರದಂತೆ ನಾನಾ ದಿಕ್ಕುಗಳಿಗೆ ನೌಕೆಯನ್ನ ನಡೆಸುತ್ತಾನೆ. ಆ ನಡೆಸುವಾಗ ಪ್ರತಿ ಪ್ರತಿ ಸಲ ಒಳಗಿದ್ದವರಿಗೆ ತಾನು ನೌಕೆಯನ್ನ ಯಾವ ಯಾವ ಕಾರಣಗಳಿಂದ ಬೇರೆ ಬೇರೆ ದಿಕ್ಕುಗಳಿಗೆ ತಿರುಗಿಸುತ್ತಾ ಇದ್ದಾನೋ ಅದನ್ನು ತಿಳಿಸದೇ ಇದ್ದರೂ ಒಳಗಿದ್ದವರು ಬೇರೆ ಪ್ರಶ್ನೆ ಮಾಡದೆ ಆ ಕರ್ಣಧಾರ ನಡೆಸಿದ ಮಾರ್ಗದಲ್ಲಿ ಚಕಾರವೆತ್ತದೆ ನಡೆದು ಅವನ ಮೇಲೆ ಅನವಸರವಾಗಿ ಸಂಶಯವನ್ನೂ ಪಡದೆ ಹೇಗೆ ತೀರವನ್ನು ಕ್ಷೇಮವಾಗಿ ತಲುಪುತ್ತಾರೋ ಹಾಗೆಯೇ ತತ್ವಜ್ಞಾನವನ್ನು ಕೊಟ್ಟು ಅದು ನಮ್ಮಿಂದ ಅನುಷ್ಠಾನ ಮಾಡಿಸುವ ಗುರುಗಳು ಕರ್ಣಧಾರನ ಸ್ಥಾನದಲ್ಲಿದ್ದಾರೆಂದು ತಿಳಿದು ಅವರು ನನಗೆ ಯಾವ ರೀತಿಯಾದ ಅಹಿತವನ್ನು ಬಯಸುವುದಿಲ್ಲ, ಹಿತವಾದುದನ್ನೇ ಹೇಳುತ್ತಾರೆ, ಆ ಕಾಲಕ್ಕೆ ನನಗೆ ಅವರ ಮಾತು ಅವರ ಚರ್ಯೆ ಅವರು ಹಾದಿದೋರಿದ ವಿಧಾನ ಅರ್ಥ ಆಗದಿದ್ದರೂ ಅವರ ಮನಸ್ಸನ್ನು ಯಾವ ರೀತಿಯಿಂದಲೂ ಅಪಾರ್ಥ ಮಾಡಿಕೊಂಡು ನೋಯಿಸದೆ ಅವರು ಹೇಳಿದ ಹಾದಿಯಲ್ಲಿ ಅವರು ಹೇಳಿದ ಹಾದಿಯಲ್ಲಿ ಚಕಾರವೆತ್ತದೆ ನಡೆದರೇನೆ ತಾನು ಭವಸಮುದ್ರ ದಾಟಲು ಸಾಧ್ಯ. ಅಂದರೆ ನಾವು ಅವರನ್ನ ಅಪಾರ್ಥ ಮಾಡಿಕೊಂಡು ಮನಸ್ಸು ನೋಯಿಸಿದರೆ ಅವರು ಮನಸ್ಸು ನೊಂದು ಬಿಟ್ಟು ಹೋದರೆ ಸಾಧನೆ ಧ್ವಂಸವಾಗುವುದೆಂದು ತಾತ್ಪರ್ಯ. ಇಲ್ಲಿ ರಹಸ್ಯವೇನೆಂದರೆ ಸಾಮಾನ್ಯ ನೌಕೆಯಲ್ಲಿರುವ ಕರ್ಣಧಾರ ನೌಕೆಯಲ್ಲಿರುವ ಜನರು ತಾನು ನೌಕೆ ನಡೆಸುವುದನ್ನು ನೋಡಿ ಗೊತ್ತಿಲ್ಲದೆ ಬಿರು ನುಡಿಗಳನ್ನು ನುಡಿದು ಮನಸ್ಸು ನೋಯಿಸಿದರೆ ಬಿಟ್ಟು ಹೋಗುವುದು ಖಚಿತ. ಆದರೆ ಈ ದೇಹದ ನಾವೆಯನ್ನು ನಡೆಸುವ ಕರ್ಣಧಾರರಾದ ಗುರುಗಳು ಮಾತ್ರ ಶಿಷ್ಯರು ಅಪಾರ್ಥ ಮಾಡಿಕೊಂಡು ಬಿರುನುಡಿಗಳಿಂದ ಮನಸ್ಸನ್ನು ನೋಯಿಸಿದರೂ ಅವರ ಹಿತವನ್ನೇ ಬಯಸುತ್ತಾ ನಾವೆಯನ್ನು ದಡ ತಲುಪಿಸಿಯೇ ನಮ್ಮನ್ನು ರಕ್ಷಿಸುತ್ತಾರೆಂದು ತಾತ್ಪರ್ಯ. ಇಷ್ಟರ್ಥ ಇದು ಸತ್ಯವಾದ ವಿಚಾರ. ಯಾಕೆಂದ್ರೆ ಗುರುಗಳು ಅಂತ ಸಿಗ್ತಾರೆ ನಮಗೆ, ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಮ್ಮ ಜೀವನದಲ್ಲಿ ಏನೇನು ಬರುತ್ತೋ ಅವರದಕ್ಕೆ ನಿವಾರಣೆ ಹೇಳ್ತಾ ಇರ್ತಾರೆ. ಹೀಗೆ ಹೋಗಪ್ಪ, ಹಾಗೆ ಹೋಗಪ್ಪ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಅರ್ಥ ಆಗಿರಲ್ಲ. ಅರ್ಥ ಆಗಿರಲ್ಲ ಅಂದ್ರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಲೋಕದೃಷ್ಟಿಯಲ್ಲಿ ನೋಡಿದಾಗ ಅಪಾಂಶವಂಗಿರುತ್ತೆ. ಆದರೆ ಅದು ಮಾಡಿದರೆ ನಮಗಾಗುವ ಒಳ್ಳೆಯದು ಇನ್ಯಾರಿಗೂ ಗೊತ್ತಾಗಲ್ಲ, ಅವರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಿಂದ ಗುರುಗಳು ಅಂತ ಒಬ್ಬರನ್ನ ನಂಬಿದ ಮೇಲೆ ಅವರಂತರ್ಯಾಮಿ ಭಗವಂತ ನಮ್ಮನ್ನ ಖಚಿತವಾಗಿ ದಡ ತಲುಪಿಸಿಯೇ ತಲುಪಿಸ್ತಾನೆ ಎಂಬುದು ನಮ್ಮ ತಲೆಯಲ್ಲಿ ಇರಬೇಕು. ಚಿಕ್ಕ ದೃಷ್ಟ ಬೇಕಲ್ಲ, ಇಲ್ಲಾಂದ್ರೆ ಹೇಗೆ ಈ ಕ್ವಶನ್ ಆನ್ಸರ್ ಹೇಗೆ? ಒಬ್ಬ ಗುರುಗಳಿದ್ರು, ಆ ಗುರುಗಳ ಹತ್ರ ಅನೇಕ ಶಿಷ್ಯರು ಓದ್ತಾ ಇದ್ರು. ಶಿಷ್ಯರು ಓದ್ತಾ ಇರುವಾಗ ತುಂಬಾ ಜನ ಬಂದ್ರು ಓದಿದ್ರು ಹೋಗ್ತಾ ಇದ್ದಾರೆ, ಓದಿದ್ರು ಹೋಗ್ತಾ ಇದ್ದಾರೆ. ಒಬ್ಬರಿಗೆ ಮಾತ್ರ ಗುರುಗಳು ಪಾಠವೇ ಹೇಳ್ತಾ ಇಲ್ಲ. ಅವರಿಗೆ ಬರೀ ಆಕಳನ್ನ ಕಾಯಿ ಆಕಳನ್ನ ಕಾಯಿ ಕಾಯಿ ಅಂತ ಕಳಿಸ್ತಾ ಇದ್ದಾರೆ. ಆ ಶಿಷ್ಯ ಇದೇನ್ರಿ, ಗುರುಗಳಾಗಿ ನೀವು ಹೀಗ್ ಮಾಡಬಹುದಾ? ಅವರಿಗೆಲ್ಲ ಪಾಠ ಹೇಳೋದೇನು, ನನಗೆ ಮಾತ್ರ ಹೀಗ್ ಕಳಿಸೋದೇ? ಹಾಗೆ ಕೇಳಲಿಲ್ಲ ಶಿಷ್ಯ. ಏನಿಟ್ಕೊಂಡಿದ್ದ, ಗುರುಗಳು ನನಗೇನು ಹೇಳತಾರೋ ಸಾಕು, ನಾನು ಮಾಡುತ್ತೇನೆ ಅಂತ ಹೋಗ್ತಿದ್ದ. ಅನೇಕ ಜನ ಪಂಡಿತರಾಗಿ ಎಲ್ಲ ಹೋಗಿ ಆಯಿತು, ಇನ್ನ ಈತನಿಗೆ ಅಕ್ಷರಾಭ್ಯಾಸನೂ ಶುರು ಆಗಿಲ್ಲ, ಏನೂ ಇಲ್ಲ, ವರ್ಷಗಳು ಕಳೀತಾ ಇವೆ, ಬರೀ ಆಕಳನ್ನ ಕಾಯಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಒಂದ್ ದಿವಸ ಇನ್ನ ವಿಚಿತ್ರ ಶುರುವಾಯಿತು. ಏನಪ್ಪಾ ನೀನ್ ಎಲ್ಲಿ ಊಟಕ್ಕೆ ಭಿಕ್ಷಾ ತರ್ತಾ ಇದೆಯಲ್ಲ ಅಂದ್ರೆ ಹೌದು, ಭಿಕ್ಷಾ ತಂದು ಗುರುಗಳಿಗೆ ಕೊಡಬೇಕು, ಗುರುಗಳು ಆ ಭಿಕ್ಷೆಯನ್ನ ಶಿಷ್ಯನಿಗೆ ಕೊಟ್ಟರೇನೆ ತಿನ್ಬೇಕಿಲ್ಲ, ನೀವು ಉಪವಾಸ ಇರಬೇಕು, ಅದು ಗುರುಕುಲ ನಿಯಮ. ಹಾಗಾದ್ರೆ ಗುರುಗಳು ಕೊಡದೆ ನಿಲ್ಲಿಸ್ಬಿಟ್ರು, ಅವನು ತಂದು ಕೊಡೋದಷ್ಟೇ ಮತ್ತು ವಾಪಸ್ ಊಟ ಕೊಡತಾ ಇಲ್ಲ, ಏನು ಅಂತ ಕೇಳಲಿಕ್ಕಿಲ್ಲ. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ ತಲೆ ಇದ್ದಾನೆ, ಅನ್ನ ತರ್ತಾ ಇದ್ದಾನೆ, ತನಗ್ ಕೊಟ್ಟಾಗ ತಾನು ತಗೊಂಡು ಅವನಿಗೆ ಅನ್ನವೂ ಕೊಡದೆ ಉಪವಾಸ ಹಾಕಿದರೆ ಆ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ಈಗಿನವ್ರು ನಾವು ಸುಮ್ಮನೆ ಇರ್ತೀವ, ಏನ್ರಿ ನೀವು ಗುರುಗಳು, ಗುರುಗಳೇನ್ರಿ ಅನ್ನನೂ ಹಾಕ್ತಾ ಇಲ್ಲ, ನಿಮ್ಮ ತರ ತಿರ್ಬೇಕು ನಾವು, ದಾಟಿ ಬಿಡ್ತೀವಿ ಅವರನ್ನ, ಅನ್ನ ಹಾಕ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಚೆನ್ನಾಗಿದ್ದಾನೆ ಶಿಷ್ಯ. ಮತ್ತು ಕೇಳಿದ್ರು ಎಲ್ಲಿಂದ ಬರ್ತಾ ಇದೆ ಅನ್ನ? ಅವಾಗಂದ ಎರಡನೇ ಸಲ ಹೋಗ್ತಾ ಇದ್ದೇನೆ. ಏ ಎರಡನೇ ಸಲ ಹೋದ್ರೆ ಮಿಕ್ಕವ್ರಿಗೆ ಅನ್ನ ಇರಲ್ಲ, ಹೋಗಬೇಡ ಅಂದ್ರು. ನೋಡಿ, ತಾವು ಹಾಕಲ್ಲ ಇನ್ನೊಂದ್ಸಲ ಹಾಕಿ ಬೇಡ ಅಂದ್ರೆ ಗತಿಯೇನಾಗ್ಬೇಕು? ಸರಿ, ಇನ್ನ ಚೆನ್ನಾಗಿದ್ದ. ಇವಾಗ ಏನು ಅಂದ್ರೆ, ಆಕಳ ಕರುವು ಹಾಲು ಕುಡಿದ ಮೇಲೆ ಅದರ ನೊರೆ ಇರುತ್ತಲ್ಲ, ಅದು ತಿಂದು ಬದುಕ್ತಾ ಇದ್ದೇನೆ ಅಂತ. ಅವಾಗಂದ್ರು ನೀನ ನೊರೆ ತಿನ್ಲಿಕ್ಕೆ ಶುರು ಮಾಡಿದರೆ ಕರುವು ತಾನು ಕಡಿಮೆ ಹಾಲು ಕುಡಿದು ನಿನಗಾಗಿ ಬಿಡುತ್ತೆ, ತಿನ್ಬೇಡ ಅಂದ್ರು. ಇದೆಲ್ಲ ನೋಡಿದ ಕಾಲಕ್ಕೆ ಇವ್ರ ಗುರುಗಳೇನ ಕಿರಾತಕರು ಅಂತ ನಾವೇ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ಇಮಿಡಿಯೇಟ್ ಆಗಿ ಹೇಳ್ತಾ ಇದ್ದಾರೆ. ಆದ ಮೇಲೆ ಶಿಷ್ಯನೇ ಬರಲಿಲ್ಲ. ಯಾಕೆ? ಬರ್ತಾ ಬರ್ತಾ ಹಸಿವೆ ಜಾಸ್ತಿ ಆಗಿ ಎಕ್ಕೆ ಗಿಡದ ಎಲೆ ತಿಂದು ಬಿಟ್ಟ, ಉಷ್ಣಕ್ಕೆ ಕಣ್ಣು ಕಾಣದೆ ಬಾವಿಯಲ್ಲೇ ಬಿದ್ದ. ಅದಕ್ಕೆ ಅವರು ಅವರೇ ಧೌಮ್ಯಾಚಾರರು ಅಂತ ಆಗ್ತಾರೆ. ಅವರು ಅವರ ಗುರುಗಳು ಧೌಮ್ಯಾಚಾರ್ಯರು, ಇವರು ಧೌಮ್ಯರು ಆಗ್ತಾರೆ. ಹೇಳ್ತಾರೆ, ಗುರುಗಳು ಬಂದು ಕರೀತಾರೆ, ಅಪ್ಪ ಮನು ಎಲ್ಲಿದ್ದೀಯ ಅಂತ ಕರೆದರೆ ಇಲ್ಲಿದ್ದೇನೆ ಗುರುಗಳೇ ಅಂತ ಹೇಳಿದಾಗ ಅಲ್ಲೂ ಕೂಡ ದುಃಖ ಪಡ್ತಾ ಇದ್ದಾನೆ. ಯಾಕೆ? ಈ ಗುರುಗಳಿಂದ ಹೀಗೆ ಬಿದ್ದಿದ್ದೇನೆ ಅಂತಲ್ಲ, ಆ ಗುರುಗಳ ಸೇವಾ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ದುಃಖ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ಯೋಗ್ಯರಾದವರು ಸ್ವಾಮಿ ಒಳಗಿದ್ದ ಹಾಗೆ ಕೊಡ್ತಾನೇನೋ. ನಂತರ ಅಶ್ವಿನಿ ದೇವತೆಗಳನ್ನ ಕರೆದು ಅವರ ಮಂತ್ರವನ್ನ ಜಪ ಮಾಡು ಅಂತ ಹೇಳಿದ್ರೆ ಆ ಮಂತ್ರವನ್ನು ಜಪ ಮಾಡಿದಾಗ ಅಷ್ಟು ಬರ್ತಾರೆ ಅಶ್ವಿನಿ ದೇವತೆಗಳು, ಬಂದು ಅಪೂಪ ಕೊಡ್ತಾರೆ, ಕೊಟ್ಟು ಅಯ್ಯ ಇದು ತಗೋ, ಇತ್ತಿಂದ್ರೆ ಕಣ್ಣು ಬರುತ್ತೆ. ಹಾಗೆ ಅಂತಾನೆ, ನಾನು ಗುರುಗಳಿಗೆ ಕೊಡದೆ ತಿನ್ನಲ್ಲ, ಗುರುಗಳಿಗೆ ಕೊಡಿ ಅವರು ತಿನ್ನು ಅಂದ್ರೆ ತಿಂತೇನಿಲ್ಲ. ಏನು ಹಸಿವಿಯಿಂದ ಒತ್ತಾಡೋ ಸಂದರ್ಭ ಯಾರೇ ನೋಡುತ್ತಾರೆ? ಗುರುಗಳಿಗಿಲ್ಲ, ಯಾರಿಲ್ಲ, ಮೊದಲು ತಿಂದು ಮುಗಿಸ್ಬೇಕು. ಅದವರೇ ಹೇಳ್ತಾರೆ ಅಶ್ವಿನಿ ದೇವತೆಗಳು, ನಿಮ್ಮ ಗುರುಗಳಿಗೂ ಅವರ ಗುರುಗಳು ಇದ ಪರೀಕ್ಷೆ ಇಟ್ಟಾಗ ನಿಮ್ಮ ಗುರುಗಳಿಗೆ ಕೊಡದೆ ತಿಂದು ಬಿಟ್ಟಿದ್ರು, ನೀನೊಬ್ಬನೇ ಹೀಗೆ ಹೇಳಿದ್ಯಾ ಅಂತ ಹೇಳಿ ಗುರುಗಳು ಬಚ್ಚುತ್ತಾರೆ. ನಂತರ ಅವ್ರಿಗೆ ಕಣ್ಣು ಬರುತ್ತೆ, ಮೇಲಕ್ಕೆ ಬಂದ ಮೇಲೆ ಹೇಳ್ತಾರೆ ಅವರು ಧೌಮ್ಯರು ಅಂದ್ರೆ ಅವರ ವಿಶೇಷವಾಗಿರ್ತಕ್ಕಂತಹ ಈ ಹಲ್ಲುಗಳೆಲ್ಲ ಕಬ್ಬಿಣದ ಹಲ್ಲಾಗಿತ್ತು ಅವರದ್ದು. ನಿನ್ನ ಬಂಗಾರದ ಹಲ್ಲಾಗಲಿ ಅಂತ ಹೇಳಿ, ಬಂಗಾರದ ಹಲ್ಲು ಅಂದ್ರೆ ಸುವರ್ಣ, ಸುವರ್ಣ ಅಂದ್ರೆ ವೇದಗಳು, ವೇದಗಳು ಬಾಯಿಂದ ಬರಲಿ ಅಂತ ಅಪರೋಕ್ಷ ಜ್ಞಾನ ಕೊಟ್ಟುಬಿಟ್ಟು. ಅಲ್ಲಿ ಗೊತ್ತಾಗೋದೇನು ಅಂದ್ರೆ, ಗುರುಗಳ ಒಂದು ಚರ್ಯೆ ಏನಿರುತ್ತೆ ಅದು ನಮ್ಮ ಅನೇಕ ಜನ್ಮಗಳ ಪ್ರಾರಬ್ಧ ಕರ್ಮವನ್ನು ನೋಡಿ ನೋಡಿಯೇ ಅವರು ಹೇಳ್ತಾರೆ ಅಂತ ಗುರುಗಳು. ಅದರಿಂದ ನಾವು ಗುರುಗಳ ಮಾತನ್ನ ಮೀರಿ ಹೋದರೆ ಅದು ಹೋಗಕ್ಕೆ. ಆದರೆ ಅಲ್ಲಿ ರಹಸ್ಯ ಏನಂದ್ರೆ, ನಾವು ಗುರುಗಳನ್ನು ಮೀರಿ ಹೋದ್ರೂ ಅವ್ರು ನಮಗಾಗಿ ಕಾಯ್ತಾ ಇರ್ತಾರಂತೆ. ಯಾವಾಗ ಬರ್ತಾರಪ್ಪ ಇವರು? ಯಾಕಂದ್ರೆ ಇವನು ಅಸ್ವತಂತ್ರನೇ ಪಾಪ ಜೀವಿ, ಒಳಗಿದ್ದ ಸ್ವಾಮಿ ಈ ತರ ಮೀರುವಂತೆ ಮಾಡಿದ್ದಾನೆ, ಬೇಗ ಅದನ್ನ ಕಳೆದು ಹತ್ತಿರ ಕರ್ಕೊಂಡು ಬರಲಿ, ಅವ್ರನ್ನ ಉದ್ಧಾರ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಇದು ಗುರುಗಳ ಲಕ್ಷಣ ಅಂತ ಹೇಳ್ತಾರೆ, ಗುರುಗಳ ಲಕ್ಷಣ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಅನೇಕ ರೀತಿಯಾದ ಕಥೆಗಳು ಬರುತ್ತೆ, ದಾಸರಾಯರ ಕಥೆಗಳು ಎಲ್ಲ ಬರುತ್ತೆ, ಕೆಲವು ಕೆಲವೆಲ್ಲ ವಿಶೇಷ ವಿಷಯಗಳು ಬರುತ್ತೆ. ಅದು ನೋಡಿದಾಗ ಅಯ್ಯಪ್ಪ ಅನಿಸುತ್ತೆ. ಆ ದಾಟಿಕೊಂಡು ಬಂದಂತಹ ಮಹಾನುಭಾವರನ್ನು ನೋಡಿದಾಗ ಹೌದೌದು ಹೀಗೆ ಇರಬೇಕು ಗುರುಗಳು ಅಂದ್ರೆ ಆ ರೀತಿಯಾಗಿ ತಿಳಿಸ್ಕೊಡುತ್ತಾರೆ. ಆ ರೀತಿಯಲ್ಲಿ ನಮ್ಮ ನಾದೆಯನ್ನ ನಡೆಸುವವರು ಯಾರು ಅಂದ್ರೆ ಗುರುಗಳು ಮಾತ್ರ ಸಾಧ್ಯ ಅಂತ ತಿಳಿಸಿಕೊಡುತ್ತಾರೆ. ಸರಿ, ನಂತರ ಇನ್ನೊಂದು ವಿಚಾರವನ್ನು ಹೇಳುತ್ತಾರೆ. ಈ ನಾವೇ ಹೋಗುವಾಗ ನಾನಾ ತೊಂದರೆಗಳು ಬರುತ್ತಲ್ಲ, ಆ ತೊಂದರೆಗಳ ವಿವರಣೆ ಬೇಕು ನಮಗೆ. ನಾವೇ ಹೋಗುವಾಗ ತೊಂದರೆಗಳೇನು ಬರುತ್ತೆ, ಆ ತೊಂದರೆಗಳಿಂದ ಗುರುಗಳು ಹೇಗೆ ರಕ್ಷಣೆ ಮಾಡುತ್ತಾರೆ, ಅದೆಲ್ಲ ಬೇಕಾಗುತ್ತೆ. ಯದ್ಯಪಿ ಪಂದ್ಯಕ್ಕಷ್ಟೇ ಬಹಳ ಮೇಲಿಂದ ಅರ್ಥ ಆಗುತ್ತೆ. ಇದೆಲ್ಲ ಇಟ್ಟುಕೊಂಡು ನಿಮಗೆ ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಬಂದ್ರೆ ಇವೆಲ್ಲ ತಲೆಗೆ ಬಂದ್ರೆ ಹಾ ಚೆನ್ನಾಗಿರುತ್ತೆ. ನಾ ಹೇಳಬಹುದಿದೆ, ಬರೆಸೋ ಕಾಲಕ್ಕೆ ಇವೆಲ್ಲ ಬರೆಸಿದ್ರೆ ಅದು ಪರ್ಮನೆಂಟ್ ರೆಕಾರ್ಡ್ ಆಗಿರುತ್ತೆ, ನಿಮ್ ತಲೆಯಲ್ಲಿ ಹಾಗೇ ಇರುತ್ತೆ. ಇವತ್ತು ಕಳೆದು ಇವತ್ತು ಮನೆಗೆ ಹೋದ್ಕೊಳ್ಳೆ ಮರ್ತೋಗ್ಬಿಡ್ತೀರಾ. ಆದ್ರೆ ಅದು ಹಾಗಿದ್ದಾಗ ಮತ್ತು ನಿಮ್ ದೇವರು ಬುದ್ಧಿ ಕೊಟ್ಟು ನೋಡಿದಾಗ ಅದೇ ನೆನಪಾಗ್ತಾ ಬರುತ್ತೆ. ಅದಕ್ಕೆ ಬರಕೊಂಡದ್ದು, ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಂಡದ್ದು, ಅನುಭವಕ್ಕೆ ಬಂದದ್ದು, ಈ ಮೂರು ಕೂಡ ನಮಗೆ ಆಪತ್ತ ಕಾಲದಲ್ಲಿ ಭಗವಂತ ನೆನಪು ಕೊಡ್ತಾನೆ. ಈಗ ಮರೆತು ಬಿಡ್ತೀವಿ, ನೋ ಪ್ರಾಬ್ಲಮ್, ಎಲ್ಲೋ ಆಪತ್ತು ಇರುತ್ತೆ, ಥಟ್ ಅಂತ ಹೊಳೆದು ಭಗವಂತ ಪೂರ್ಣ ಅನುಗ್ರಹ ಮಾಡಿಬಿಡ್ತಾನೆ. ಆಗ ಬೇಕಾ ಗುರುಗಳ ಅನುಗ್ರಹ ಪೂರ್ಣ ಪಡಿಬೇಕು. ಭಗವಂತನೇ ಗುರಿ ಅಂತ ಹೊರಟಂತಹ ಗುರುಗಳಾಗಿದ್ದಾರೆ, ಅವರೆಂದೂ ನಮ್ಮನ್ನ ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಎಂಬ ತಾತ್ಪರ್ಯ ಸರಿಯಾಗಿದ್ದರೆ ಎಂದೂ ನಾವಿದಲ್ಲ. ಅಂಥ ಸಂಶಯ ಬಂತ, ಏನಪ್ಪ ಇವರು ನಮ್ಮನ್ನ ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾರಾ ಇಲ್ಲ ಅಂತ ಸಂಶಯ ಬಂತ. ಅಂತಹ ಕಾಲಕ್ಕೆ ಅವರ ಮನಸ್ಸು ನೋಯಿಸದೆ ಗುರುಗಳು ನಮಗೆಲ್ಲ ಹೀಗ್ ಹೇಳ್ತಾರೋ ಹಾಗೆ ಹೇಳ್ತಾರೋ ಏನ್ ಮಾಡ್ತಾರೋ ಏನು ಅಂತ ಸಂಶಯ ಬಂದಾಗ ಆ ಗುರುಗಳ ಗುರುಗಳನ್ನೇ ಕೇಳಿಕೊಂಡ್ರೆ ಸೂಚನೆ ಕೊಡ್ತಾರಲ್ಲ, ಅಯ್ಯ ನಿನ್ ಬುದ್ಧಿ ಇಲ್ವಾ, ಇದು ನಮ್ಮ ನಾವೇ ಅವರ ಮೂಲಕ ಮಾಡಿಸ್ತಾ ಇದ್ದೀವಿ, ನಿಮ್ ಪ್ರಾರಬ್ಧ ಕರ್ಮ ಎಲ್ಲ ಸವಿಸಲಿಕ್ಕೆ ಅಂತ ಹೇಳಿಬಿಡ್ತಾರೆ. ಅದರಿಂದ ಗುರುಗಳು ಹೇಳಿದಂತೆ ಆ ಗುರುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಸರಿಯಾಗಿ ಮಾಡ್ಕೊಂಡಿರ್ಬೇಕಷ್ಟೇ. ಗುರುಗಳನ್ನ ಅವರ ಗುರುಗಳ ಅನುಗ್ರಹದಿಂದ ಪಡ್ಕೊಂಡಿರ್ಬೇಕು, ರಾಯರು ಮೊದಲಾದ ದೊಡ್ಡವರಿಂದ ಗುರುಗಳನ್ನು ಪಡ್ಕೊಂಡು ಆ ಗುರುಗಳು ಹೇಳಿದ್ದನ್ನ ತೂಚ ತಪ್ಪದೆ ಪಾಠಿಸ್ತಾ ಹೋದ್ರೆ, ಚೆನ್ನಾಗಿ ಪಾಲಿಸ್ತಾ ಹೋದ್ರೆ ನಮ್ಮಷ್ಟು ಚೆನ್ನಾಗಿರೋರು ಇನ್ಯಾರೂ ಇಲ್ಲ ಅಂತಾರೆ. ಅನೇಕ ದೃಷ್ಟಾಂತಗಳಿವೆ, ಅನೇಕ ದೃಷ್ಟಾಂತಗಳು ಇದರಲ್ಲಿ ಬೇಕಾದಷ್ಟು ಬರುತ್ತೆ. ಅದರಲ್ಲಿ ಒಬ್ಬ ಗುರುಗಳು, ಆ ಗುರುಗಳತ್ರೆ ಅವರ ಗುರುಗಳ ಮಕ್ಕಳು ಬರುತ್ತಾರೆ, ಅವರ ಗುರುಗಳ ಮಕ್ಕಳು ಬರುತ್ತಾರೆ, ಅವರಿಗೆ ಪೂರ್ಣಾನುಗ್ರಹ ಮಾಡಿ ಉದ್ಧಾರ ಮಾಡುತ್ತಾರೆ. ಅದನ್ನೆಲ್ಲ ಮತ್ತು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.